ശ്രീ ഗുരുഭ്യോ നമഃ ഹരിഭ്യോം ഹരിഗ്രീവം ചിരാന്തരിഗ്രഹം സദനഗ്രഹം ദശഗ്രീവച്ചിരം ശാപാം മണിഗ്രീവ വിമോചനം സ്വനാമഗ്രഹണാദേവാനിദസ്തഗ്രഹ വിഗ്രഹം വൃന്ദാവനഗതം വന്ദേ ബ്രഹ്മരുദ്രേന്ദ്രവന്ദിതം പൂജ്യായ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ നമതാം കാമധേനവേ ശ്രീ ഗുരുഭ്യോ നമഃ ഹരിഭ്യോം. യദ്യപി ഹോദ തിങ്കളു ಐದನೇ ಅಧ್ಯಾಯ ಮೂರು ಶ್ಲೋಕಗಳವರೆಗೆ ಆಗಿತ್ತು, ಆದರೆ ನಾಲ್ಕನೇ ಅಧ್ಯಾಯದ ಅಪರೂಪದ ಶ್ಲೋಕಗಳು ಇನ್ನೊಮ್ಮೆ ಹೇಳಿದರೆ ಅದರ ಬಹಳ ಅರ್ಥ ತುಂಬಿದೆ. ಅದು ಹೇಳಿ ಮುಂದಕ್ಕೆ ಹೋಗೋಣ ಅಂತ ನನ್ನ ಪ್ರಯತ್ನ. ಇನ್ನು ಪಂಚಮ ಅಧ್ಯಾಯವನ್ನ ಶುರು ಮಾಡ್ತಾ ಇದ್ದಾರೆ. ಜ್ಞಾನ ಯೋಗ ಮುಗಿತು, ಮುಂದೆ ಹೇಳುತ್ತಾರೆ ಸನ್ಯಾಸಂ ಕರ್ಮಯೋಗ ಕರ್ಮಣ ಕೃಷ್ಣ ಪುನಃ ಯೋಗಂ ಚ ಶಂಸಸಿ ಯಶ್ರೇಯ ಏತಯೋ ಏಕಂ ತನ್ನೇ ಬ್ರೂಹಿ ಸುನಿಶ್ಚಿತಂ. ಅಯ್ಯ, ಒಂದು ಕಡೆ ಸನ್ಯಾಸ ಕರ್ಮ ಸನ್ಯಾಸ ಶ್ರೇಷ್ಠ ಅಂತ ಹೇಳುತ್ತೀಯ, ಇನ್ನೊಂದು ಕಡೆ ಕರ್ಮ ಯೋಗ ಶ್ರೇಷ್ಠ ಅಂತ ಹೇಳುತ್ತೀಯ. ಕರ್ಮ ಮಾಡುವುದಕ್ಕೂ ಕರ್ಮ ಬಿಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದರಲ್ಲಿ ಎರಡೂ ಮಾಡುವಂದ್ರೆ ಹೇಗೆ? ಅಡಿಗೆ ಮಾಡುವಂತ ಹೇಳಿದ್ದಾಯ್ತು, ಬಿಡು ಅಂತಲೂ ಹೇಳಿದ್ದ, ಹೇಗಾಗುತ್ತೆ ಎರಡೂ ಒಂದೇ ಹೇಗಾಗುತ್ತೆ ಅಂದ್ರೆ ಹೇಳ್ತಾರೆ, ಕರ್ಮ ಯೋಗ ಕರ್ಮ ಸನ್ಯಾಸ ಶಬ್ದಗಳ ಅರ್ಥ ಬೇರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೇಯ ಏಕಯೋಹೋ ಏಕಂ, ಇದರಲ್ಲಿ ಎರಡರಲ್ಲಿ ಒಂದಿದ್ರೆ ಅದು ಹೇಳಯ್ಯ ಸುನಿಶ್ಚಿತವಾಗಿ ಹೇಳು ಅಂತ ಅರ್ಜುನನಿಗೆ ಪ್ರಶ್ನೆ ಅಲ್ಲ, ನಮಗೆ ಬರುವ ಪ್ರಶ್ನೆಯನ್ನ ಅರ್ಜುನ ಮಾಡಿದ. ಅವಾಗ ಹೇಳ್ತಾರೆ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಪರೌ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಇಲ್ಲಿ ಹೇಳ್ತಾರೆ ಕರ್ಮ ಸನ್ಯಾಸ ಕರ್ಮಯೋಗ ಎರಡೂ ಕೂಡ ನಿಶ್ರೇಯಸ ಪರೌ ಉಭೌ ಮೋಕ್ಷಪ್ರದವಾದಂಥದ್ದೇ, ಒಳ್ಳೆ ಭಗವಂತನ ಕರುಣೆಯನ್ನು ತಂದುಕೊಳ್ಳತಕ್ಕಂಥದ್ದೇ. ಆದರೆ ಅದರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಹೇಳ್ತಾ ಇದ್ದ. ಅಲ್ಲಿ ಸನ್ಯಾಸ ಅಂದ್ರೆ ಏನು ಅಂತ ಪ್ರಶ್ನೆ, ಕರ್ಮ ಸನ್ಯಾಸ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು ಗೊತ್ತಾದ್ರೆ ಯಾವುದು ಶ್ರೇಷ್ಠ ಯಾವುದಲ್ಲ ಅಂತ ಗೊತ್ತಾಗುತ್ತೆ. ಋತರಾಯರು ಹೇಳುತ್ತಾರೆ, ಇಲ್ಲಿ ಹೇಳ್ತಾರೆ ಸನ್ಯಾಸ ಅಂದ್ರೆ ಕಾಮಾದಿ ವರ್ಜನ ರೂಪ, ನಮ್ಮ ಕಾಮನೆಗಳನ್ನು ಬಿಡುವುದೇ ಸನ್ಯಾಸ. ಕರ್ಮಯೋಗ ಅಂದರೆ ಭಗವದರ್ಪಣ ಬುದ್ಧ ಕರ್ಮಾನುಷ್ಠಾನ ರೂಪ, ಭಗವಂತನಿಗೆ ಪ್ರೀತಿಕರವಾದಂಥ ಕರ್ಮಾನುಷ್ಠಾನ ಮಾಡುವುದೇ ಕರ್ಮಯೋಗ. ನಾನಾ ಕಾಮನೆಗಳನ್ನು ತ್ಯಾಗ ಮಾಡುವುದೇ ಕರ್ಮ ಸನ್ಯಾಸ. ತಯೋಸ್ತು ಮಧ್ಯೆ ಕರ್ಮ ಸನ್ಯಾಸಾತ್ ಅಂದರೆ ಕರ್ಮಣಿ ಸನ್ಯಾಸ ಕರ್ಮ ಸನ್ಯಾಸ ಕರ್ಮದಲ್ಲಿ ಸನ್ಯಾಸ, ಅದಕ್ಕಿಂತ ಕಾಮಕ್ರೋಧಾದಿವರ್ಜನ ರೂಪ ಸನ್ಯಾಸ ಅಂದರೆ ತಸ್ಮಾತ್ ಭಗವದರ್ಪಣ ಬುದ್ಧ ಕರ್ಮಾನುಷ್ಠಾನ ರೂಪೋ ಯತ್ ಕರ್ಮಯೋಗ ಸತು ವಿಶಿಷ್ಯತೆ. ಏನರ್ಥ? ಇಲ್ಲಿ ಹೇಳುತ್ತಾರೆ ಕಾಮಕ್ರೋಧಾದಿಗಳನ್ನ ಬಿಡುವುದೇ ಸನ್ಯಾಸ. ಕರ್ಮಯೋಗ ಅಂದರೆ ಭಗವದರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡುವುದೇ ಕರ್ಮಯೋಗ. ಈ ಎರಡೂ ಕೂಡ ಕಾಮಕ್ರೋಧಾದಿ ಎಲ್ಲವನ್ನ ತ್ಯಾಗ ಮಾಡಿ ಹೊರಟರು ಆ ಭಗವಂತನ ಗ್ರಹ ಮಾಡುತ್ತಾನೆ. ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದರೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಈ ಎರಡರಲ್ಲಿ ಇದು ಶ್ರೇಷ್ಠ. ಯಾವುದು? ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡುವುದು ಶ್ರೇಷ್ಠ ಅಂದರು. ಹಾಗೆ ಹೇಳಿಕೊಂಡು ಹೋದರೆ ಅರ್ಥ ಆಗಲ್ಲ, ಬಿಡಿಸಿ ಹೇಳಲೇಬೇಕಾಗುತ್ತೆ. ಏನು ಅಂದರೆ ಕಾಮಕ್ರೋಧಾದಿಗಳನ್ನು ಬಿಡುವುದು. ಕಾಮಕ್ರೋಧಾದಿಗಳನ್ನು ಬಿಡಬೇಕಾದರೆ
ನಮ್ಮ ಕೈಯಲ್ಲಿದ್ದರೆ ಬಿಡ್ರಿ ಅಂತ ಹೇಳಬಹುದಪ್ಪ. ಒಳಗೆ ಭಗವಂತ ತತ್ವಾಭಿಮಾನಿ ದೇವತೆಗಳ ಮೂಲಕ, ದೈತ್ಯರ ಮೂಲಕ, ನಮ್ಮ ಹಿಂದಿನ ಕರ್ಮಾನುಸಾರ ಕಾಮಕ್ರೋಧಾದಿಗಳನ್ನು ಕೊಡತಾ ಇರುವಾಗ ಗೆಲ್ಲುವುದು ಹೇಗೆ? ತುಂಬಾ ಕಷ್ಟಕರ. ಕರ್ಮ ಸನ್ಯಾಸ ಅಂದರೆ ಕರ್ಮ ಮಾಡುವ ಕಾಲಕ್ಕೆ ಕಾಮಕ್ರೋಧಾದಿಗಳನ್ನು ಬಿಟ್ಟು ಪೂರ್ಣವಾಗಿ ದೇವರಲ್ಲಿ ಮನಸ್ಸಿಡುವುದು ಬಹಳ ಕಷ್ಟ ಅಲ್ಲ. ಅದು ಮಾಡಿದ್ರೆ ಬಹಳ ಉತ್ತಮ. ಆದರೆ ಭಗವದರ್ಪಣ ಬುದ್ಧ್ಯಾ ಕರ್ಮಾನುಷ್ಠಾನ ಅಂತ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಗೆ ಯಾವುದು ಯಾವುದು ನಮಗೆ ಎತಕತ್ತೆ ಎಂಬುದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಈಗ ನಾನು ಹೊರಟೆ. ನಿತ್ಯ ಕರ್ಮ ಮಾಡಬೇಕು. ಕರ್ಮ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಕರ್ಮ ಮಾಡುವಾಗ ಇದು ಬೇಕು ಅದು ಬೇಕು ಅಂತ ಬಯಸಿ ಮಾಡಿದರೆ ಆ ಕರ್ಮ ಕಟ್ಟಿ ಹಾಕುತ್ತೆ. ಆದ ಕಾರಣ ಯಾವುದು ಬಯಸದೆ ಕರ್ಮವನ್ನು ಮಾಡಿ ಹೊರಟೆ. ಆದರೆ ಒಳಗಿನಿಂದ ಎಲ್ಲ ಬರ್ತಾನೆ. ಸಂಕಲ್ಪ ಏನು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಅರ್ಚನೆ ಮಾಡೋ ಕಾಲಕ್ಕೆ ಪ್ರಮೋಷನ್ ಸಿದ್ಧಾರ್ಥಂ ಸೀಟ್ ಸಿದ್ಧಾರ್ಥಂ ಬರ್ತಾನೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವಾಗೇನಾಯಿತು? ಈ ಕಾಮಕ್ರೋಧಾದಿಗಳನ್ನ ಬಿಡುವುದು ಎಂಬುದು ಗಾಳಿ ಮಾತಾಯಿತು. ಅದು ನಮ್ಮ ಅನುಭವಕ್ಕೆ ಹೆಕ್ಕಿರುತ್ತೆ ಯಾವಾಗ, ಇದು ನಮಗೆ ಗಾಳಿ ಮಾತಾಯಿತು ಅಂತ. ಅದಕ್ಕೆ ಕೃಷ್ಣ ಅಂದ, ಅದು ತುಂಬಾ ಎತ್ತರದ ಹಂತಕ್ಕೆ ಬಂದಾಗ ಮಾಡುವುದಯ್ಯ. ನಿಮಗೆ ಸುಲಭವಾದ್ದು, ನನ್ನ ಅನುಗ್ರಹ ಪಡೆಯಬೇಕಾದರೆ ಸುಲಭವಾದ್ದು, ಅದಕ್ಕಿಂತ ಜಾಸ್ತಿಯಾದ್ದು ಹೇಳಿಕೊಡುತ್ತೇನೆ. ಏನದು? ಕರ್ಮ ಯೋಗ. ಸರಿ, ಕರ್ಮಾನುಷ್ಠಾನ ಮಾಡ್ತಾ ಇದ್ದೀರಾ, ದೇವರನ್ನ ಏನೂ ಬೇಡಬಾರದು. ಹೌದಾ? ಸತ್ಯವಾದ ವಿಚಾರ. ನಮಗೆ ರೋಗ ಬಂದಿದೆ, ಮನೆಯವರಿಗೂ ರೋಗ ಬಂದಿದೆ, ಮಕ್ಕಳಿಗೂ ತೊಂದರೆ ಆಗಿದೆ, ಬೇಡಬೇಕಾ ಇಲ್ವಾ? ಬೇಡಬೇಡ ಅಂತಾರೆ. ಅಲ್ಲಿ ಬೇಡಬೇಕಾ ಇಲ್ವಾ? ಮೊಮ್ಮಗನಿಗೆ ಸೀಟು ಬರ್ತಾ ಇಲ್ಲ, ಪ್ರಾಕ್ಟಿಕಲ್ ಪ್ರಾಬ್ಲಮ್. ಮೊಮ್ಮನಿಗೆ ಎಲ್ಲಿ ಸೀಟು ಬರ್ತಾ ಇಲ್ಲ. ಪಕ್ಕ ಮನೆಯವರು ಹೋದರು, ಅದು ಯಾವುದೋ ದೇವಸ್ಥಾನಕ್ಕೋ ಬೇರೆದಕ್ಕೆ ಹೋದರು, ಅವರು ಸೀಟು ಬಂತು ಅಂತ ಹೇಳಿದ್ರು. ನಮಗೆ ಶುರುವಾಗುತ್ತೆ, ಅಯ್ಯೋ ನಮ್ಮ ದೇವರನ್ನ ಕೇಳಿಲ್ಲ, ಅದಕ್ಕೆ ಸೀಟು ಬಂದಿಲ್ಲೇನೋ. ಕೇಳಲಿಲ್ಲ, ಏನು ಮಾಡಲಿ? ನಾವೇನೋ ಖಡ್ಗ ಇಟ್ಟಿರ್ತೀವಿ, ಕೇಳಿದ್ರೆ ಒಳ್ಳೇದಲ್ಲ, ಏನು ಮಾಡಬೇಕು? ಅಂಥ ಕಾಲಕ್ಕೆ ಅಲ್ಲಿ ಶುರು ಮಾಡ್ತಾ ಇದ್ದಾರೆ. ರಾಯರ ಹತ್ರ ಬಂದರೆ ಇಷ್ಟು ದರ ತಿರುಗ್ತಾ ಇದ್ದಾರಲ್ಲ, ರಾಯರ ಉತ್ತರ ಕೊಡ್ತಾ ಇದ್ದಾರೆ. ಭಗವಂತನ ನೆನೆಯಲಿಕ್ಕಾಗಿಯೇ ಜೀವನ ಇರೋದು, ಎರಡು ಮಾತಿಲ್ಲ. ನೆನೆಯಲಿಕ್ಕಾಗಿ ಜೀವನ ಮಾಡಬೇಕಾದರೆ ಮಿನಿಮಮ್ ಫೆಸಿಲಿಟಿ ಬೇಕು. ಋಷಿ ಮುನಿಗಳಂತೆ, ಪ್ರಹ್ಲಾದರಾದರಂತೆ, ರಾಯರಂತೆ, ರಾಯರು ತಿಂಗಳಿಗೆ ಐದಾರು ಉಪವಾಸಗಳು ಮಾಡ್ತಾ ಇದ್ರು. ನಮಗಾಗತ್ತ? ಒಂದಕ್ಕೇನೆ ಸಾಕಾಗುತ್ತೆ. ನಮಗೆ ಹಾಗಾಗಲ್ಲ, ಎಲ್ಲ ಮಿನಿಮಮ್ ಇದ್ರೆ ಹೊರತು ಸಾಧನೆ ಆಗಲ್ಲ. ಅದಕ್ಕೆ ರಾಯರ ಹತ್ರ ಬಂದರೆ, ಸ್ವಾಮಿ ದೇವರ ಧ್ಯಾನ ಮಾಡುತ್ತಾ ಇರಬೇಕು ಅಂತಿದೆ, ದೇವರ ಚಿಂತನೆ ಮಾಡಬೇಕಾದ್ರೆ ಮನಸ್ಸು ಬೇರೆ ಕಡೆ ಹೋಗದೆ ಚೂರು ಬೇಕಯ್ಯ ಅಂದಾಗ ಅವ ರಾಯರು ಹೇಳ್ತಾರೆ, ನಾನು ಸಾಧನೆ ಮಾಡಿ ಸಂಪಾದನೆ ಮಾಡಿದ ಅನಿಷ್ಟ ಪುಣ್ಯ ಕೂತಿದೆ, ಇದು ಕೊಡಲಿಕ್ಕೆ ನಾನು ಸಿದ್ಧ, ನಿಮಗೆಲ್ಲ ಬರುತ್ತೆ. ಆದರೆ ಅದು ಯಾವುದಕ್ಕೆ? ದೇವರ ಚಿಂತನೆಗೆ ಬೇಕಾದ ಬದುಕು, ಆ ಬದುಕಿಗೆ ಬೇಕಾದ ಸಲಕರಣೆಗೆ ಬೇಕಾ ಕೊಡ್ತೇನೆ. ಆದರೆ ಕೊಟ್ಟದ್ದಲ್ಲಿ ಉಪಯೋಗ ಆಗಬೇಕು, ಭಗವಂತನ ಚಿಂತನೆಗೆ ಬದುಕನ್ನು ಇಡಬೇಕು. ಹಾಗಾದರೆ ಮಿನಿಮಮ್ ಫೆಸಿಲಿಟಿ ಕೊಡಲಿಕ್ಕೆ ನಾನು ಸಿದ್ಧ, ಎಲ್ಲ ಗುರುಗಳು ಸಿದ್ಧ ಅಂದರು. ಅದಕ್ಕೆ ಇಲ್ಲೇನಾಗ್ತಾ ಇದೆ, ಈ ಕಾಮನೆಗಳು ಬರ್ತಾ ಇವೆಯಲ್ಲ ನಮಗೆ, ಬಿಡದೆ ಎಡಬಿಡದೆ ಬರ್ತಾ ಇದೆಯಲ್ಲ, ಇದನ್ನ ಒಮ್ಮೆಲೆ ನಾವು ಬಿಡಿಸಿಕೊಳ್ಳಿಕ್ಕಾಗಲ್ಲ. ಯಾಕೆ? ನಮ್ಮದೇ ಪಾಪ ಹಿಂದೆ ಕೂತಿರುತ್ತೆ, ಸ್ವಾಮಿಯೇ ಕೊಡತಾ ಇರ್ತಾನೆ ಒಳಗಿದ್ದು. ಅಂತ ಕಾಲಕ್ಕೆ ಯಾವ ಉಪಾಯ ಒಳ್ಳೆಯದು? ಇದಕ್ಕೆ ಹೇಳುತ್ತಾರೆ ಅರಣ್ಯಕಾಚಾರ್ಯರು ಅಧ್ಯಾತ್ಮ ರಸರಂಜನೆಯಲ್ಲಿ ಒಳ್ಳೆ ಉತ್ತರ ಕೊಡುತ್ತಾರೆ. ಕಾಮಪೂರ್ವಕ ವೃತ್ತ ಯೋಪಿಹಿ ತೇ ಸುಖಾತ್ಮಕ ಮೂರ್ತಿಷು ವ್ಯಕ್ತಿ ಕಾರಣ ಭಾವತೋ ನಚ ದೂಷಣಾಯ ಭವಂತಿ ಮೇ. ಹೇ ಸ್ವಾಮಿ, ನನ್ನಲ್ಲಿ ನಾನಾ ಆಲೋಚನೆಗಳು, ಇನ್ನೇನೋ ಅಲ್ಲ, ಅದು ಬೇಕು ಇದು ಬೇಕು ಅಂತ ನಾನಾ ಆಲೋಚನೆಗಳು, ಅದು ಇದು, ಮನೆಯಲ್ಲಿ ಸಿಟ್ಟು ಕ್ರೋಧ ಬರ್ತಾನೆ ಇರುತ್ತೆ, ಕಾಮ, ಅದು ಬೇಕು ಇದು ಬೇಕು ಅಂತ ಕಾಮ, ಎಲ್ಲ ಕೊಡೋದ್ರಲ್ಲೇ ಎಲ್ಲ ಇಟ್ಕೊಂಡಿರ್ತೀವಿ, ಕೊಡೋದ್ರಲ್ಲೇ ಲೋಭ, ಹೌದಾ, ಕೊಡೋದ್ರಲ್ಲೇ 1,000 ತೆಗಿತೀವಿ, ಹೊರಗೊರೋದ್ರೆ 500 ಆಗಿರುತ್ತೆ, ಕೊಡೋದ್ರೊಳಗೆ 5 ರೂಪಾಯಿ ಆಗಿರುತ್ತೆ ಅಲ್ವಾ, ಯಾಕೆ ಒಳಗೆ ಲೋಭ, ಏನು ಮಾಡಬಾರದು ಅಂತ ಗೊತ್ತು, ಮಾಡಬೇಕು ಯಾಕೆ ಬೇಕಾದ ಮೋಹ, ಬಿಡ್ಲಿಕ್ಕಾಗಲ್ಲ ಮೋಹ, ಲೋಭ ಮೋಹ ಮದ, ಚೂರು ಸಾಧನೆ ಅದೇನೂ ಅಲ್ಲ, ಚೂರು ಸಾಧನೆ ಮಾಡಿದ್ರೆ ಸಾಕು, ನನ್ನಷ್ಟು ಸಾಧನೆ ಮಾಡೋರು ಯಾರು ಇಲ್ಲ ಅಂತ ಮದ, ಮಾತ್ಸರ್ಯ, ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚು ಅಂತ ತಿಳಿದಿರ್ತೀರ, ತಪ್ಪದು, ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚಲ್ಲ, ನಿರ್ಮಕ್ಷರಾಣಾಂ ಸತಾಂ ವೇದ್ಯಂ ಅಂತ ಭಾಗವತ ಹೇಳ್ತಾರಲ್ಲ, ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚಲ್ಲ, ಹಾಗೆ ಅರ್ಥ ಮಾಡಿಕೊಂಡ್ಬಿಟ್ಟಿರ್ತೇವೆ. ಅಸೂಯ ಎಂಬ ಶಬ್ದ ಇದೆಯಲ್ಲ, ಅದರ ಅರ್ಥ ಏನು ಅಂದರೆ ಪರ ಉತ್ಕರ್ಷ ಅಸಹನತ್ವ, ಇನ್ನೊಬ್ಬರ ಏಳಿಗೆ ನೋಡಿ ಸಹಿಸದಿರುವುದು ಅಸೂಯ, ಅದೇ ಹೊಟ್ಟೆ ಕಿಚ್ಚು. ಮತ್ತೆ ಮಾತ್ಸರ್ಯ ಅಂದ್ರೆ ಏನು ಅಂದ್ರೆ ಪದಾರ್ಥಗಳಾಗಲಿ ವ್ಯಕ್ತಿಗಳಾಗಲಿ ನನ್ನ ಕಂಟ್ರೋಲಿಗೆ ಬರಲಿಲ್ಲಲ್ಲ ಎಂಬ ದುಃಖ ಮಾತ್ಸರ್ಯ. ಅಂದರೆ ಎಲ್ಲ ದೇವರ ಕಂಟ್ರೋಲೇ, ಎಲ್ಲದಕ್ಕೂ ದೇವರೇ ಒಡೆಯ, ಅದು ಮರೆತೋಗಿ ನನ್ನ ಕಂಟ್ರೋಲ್ ಅಲ್ಲಿ ಬರಬೇಕು ಅನ್ನೋ ಪ್ರಯತ್ನ ಇದೆಯಲ್ಲ, ಅದನ್ನ ಮಾತ್ಸರ್ಯ ಅಂದ್ರು. ಆ ರೀತಿಯಲ್ಲಿ ಈ 6 ಶತ್ರುಗಳು ನಮ್ಮಿಂದ ಆಟ ಆಡ್ತಾನೇ ಇರ್ತಾರೆ. ಅದಕ್ಕೆ ಸುಲಭವಾದ ಉಪಾಯ ಕೊಟ್ರು. ಏನದು? ಆಯಾ ಕಾಲಕ್ಕೆ ಏನೇನು ಆಲೋಚನೆಗಳು ಬರ್ತಾ ಇವೆ, ಏನೇನು ಕರ್ಮ ಆಗ್ತಾ ಇದೆ, ಅಲ್ಲಲ್ಲೆಲ್ಲ ನಿನ್ನ ರೂಪಗಳಿವೆ ಹರಿಯೇ. ನನ್ನ ಆಲೋಚನೆ ಬಂದಿದೆ, ಯದ್ಯಪಿ ನಿನ್ನ ಮೇಲೆ ಆಲೋಚನೆ ಬರಬೇಕು, ಇಲ್ಲ ಯಾವುದೋ ಕಾರೋ ಮೊಬೈಲೋ ಅದೋ ಇದೋ ಅದರ ಮೇಲೆ ಹೋಗ್ತಾ ಇದೆ. ಏನ್ ಮಾಡಲಿ, ಮನಸ್ಸು ಹೋಗ್ತಾ ಇದೆ ಅಂದ್ರೆ ಈ ಹೋದ ಕಾಲದಲ್ಲಿ ವ್ಯರ್ಥ ಆಯ್ತಲ್ಲ ಅಂದ್ರೆ ಇಲ್ಲ, ಅದು ಸಾಧನೆಯಾಗಿ ಪರಿಣಾಮ ಪರಿಣಾಮ ಆಗಬೇಕಾದ್ರೆ ಹೇಗೆ? ಅದಕ್ಕೆ ಹೇಳ್ತಾರೆ ವಿಜಯದಾಸರು, ಮನಸ್ಸಿನ ಆಲೋಚನೆಗಳೆಲ್ಲ ಪೂಜೆ ಎಂದು ತಿಳಿಯೋ. ಯಾವುದು? ನಾನಾ ರೀತಿಯಾದ ಆಲೋಚನೆಗಳು ಬಂದರೆ ಆ ಆಲೋಚನೆಗಳಲ್ಲೆಲ್ಲ ದೇವರ ರೂಪಗಳು ಹೊರಗೆ ಬರ್ತಾ ಇರುತ್ತೆ, ನಮಗೆ ಗೊತ್ತಿಲ್ಲ. ಆ ರೂಪಗಳು, ಭಗವಂತನ ರೂಪಗಳು ಆಯಾ ಆಲೋಚನೆಗಳಲ್ಲಿ ಹೊರಬರ್ತಾ ಇವೆ ಅಂತ ತಿಳಿದು ಆ ರೂಪಗಳಿಗೆ ನಮಸ್ಕಾರ ಸಲ್ಲಿಸಿ ಯಾರು ಸ್ಮರಣೆ ಮಾಡುತ್ತಾರೋ ಅವರಿಗೆ ಬಂದ ನಾನಾ ಕಾಮ ಕ್ರೋಧಾದಿಗಳೆಲ್ಲವೂ ಕೂಡ ಅದರ ಮೂಲಕ ಬಂದ ಆಲೋಚನೆಗಳೆಲ್ಲ ಅಲ್ಲಲ್ಲಿರುವ ಭಗವಂತನ ಪೂಜೆ ಆಗಿಬಿಡುತ್ತೆ. ಅವಾಗೇನಾಗುತ್ತೆ? ಈ ಚಿಂತನೆಯಿಂದ ಕಾಮಕ್ರೋಧಾದಿಗಳು ನಮ್ಮಲ್ಲಿ ಏನು ಬೇರೂರಿ ನಿಂತಿವೆ ಆ ಬೇರಿಗೆ ಬುಡವೇ ಕತ್ತರಿಸ್ತಾ ಹೋಗುತ್ತೆ ಈ ಚಿಂತನೆ. ಅವಾಗೇನಾಗುತ್ತೆ? ಕಾಮಕ್ರೋಧಾದಿಗಳು ತಾವಾಗಿ ಹೊರಟು ಹೋಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಾರೆ ಕರ್ಮ ಯೋಗದಿಂದ ಕರ್ಮ ಸನ್ಯಾಸ ಅಂಬುದು ಚೆನ್ನಾಗಿ ಬರುತ್ತೆ. ಕರ್ಮಯೋಗ ಅಂದರೆ ಆಯಾ ಕಾಲಕ್ಕೆ ಭಗವಂತ ನಮ್ಮ ಕರ್ಮಾನುಸಾರ ಯಾವ ಯಾವ ಆಲೋಚನೆಗಳನ್ನು ಕೊಟ್ಟು ಏನೇನು ಮಾಡಿಸ್ತಾನೋ ಅಲ್ಲೆಲ್ಲ ದೇವರ ರೂಪ ಸ್ಮರಣೆ. ಇಷ್ಟು ಹೇಳಿದ್ದಕ್ಕೆ ಅಪಾರ್ಥ ಬರಬಾರದು. ಹೇಗೆ? ನಮ್ಮ ಕರ್ಮಾನುಸಾರ ದೇವರು ಒಳ್ಳೆ ಆಲೋಚನೆಗಳು ಕೊಟ್ಟು ಒಳ್ಳೆ ಕರ್ಮವೂ ಮಾಡಿಸ್ತಾನೆ, ಕೆಟ್ಟ ಆಲೋಚನೆಗಳು ಕೊಟ್ಟು ಕೆಟ್ಟ ಕರ್ಮವೂ ಮಾಡಿಸ್ತಾನೆ. ಮಾಡಿಸ್ತಾ ಇದ್ದಾರಾ ಇಲ್ವಾ? ಮಾಡಿಸ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಹಾಗಾದ್ರೆ ಒಳ್ಳೆ ಕರ್ಮದಲ್ಲೂ ದೇವರ ರೂಪ, ಕೆಟ್ಟ ಕರ್ಮದಲ್ಲೂ ದೇವರ ರೂಪ ನೆನೆದು ಬಿಟ್ಟೆ, ನನಗಿನ್ನೇನು ಸಂಬಂಧ ಇಲ್ಲ ಗೋವಿಂದ ಅಲ್ಲ ಈ ರೀತಿ ಹೇಳಿ ಹೊರಟದ್ದಲ್ಲ. ಏನಿದು ಅಂದರೆ ನಮ್ಮಿಂದ ನಮ್ಮ ಕರ್ಮಾನುಸಾರ ಒಳ್ಳೆ ಕರ್ಮಗಳನ್ನು ಭಗವಂತ ಮಾಡಿಸಿದಾಗ ಅಲ್ಲಿರುವ ಭಗವದ್ ರೂಪವನ್ನ ನೆನೆದು, ಕರ್ಮದೊಳಗೆ ಕರ್ಮನಾಮಕ ಭಗವಂತನನ್ನ ನೆನೆದು ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ನಮಸ್ಕಾರ ಮಾಡಬೇಕು. ನಿನ್ನ ಅಧೀನ ಹರಿಯೇ ಆ ಕರ್ಮದ ಫಲ ಅಂತ ಚಿಂತನೆ ಮಾಡಬೇಕು. ನಮ್ಮ ಕರ್ಮಾನುಸಾರವೇ ಭಗವಂತ ನಮ್ಮಿಂದ ಕೆಟ್ಟ ಕರ್ಮ ಮಾಡಿಸಿದಾಗ ಆ ಕೆಟ್ಟ ಕರ್ಮದಲ್ಲೂ ಭಗವಂತನನ್ನೇ ನೆನೆಯಬೇಕು. ಆ ಕೆಟ್ಟ ಕರ್ಮದ ಫಲವನ್ನ ದೇವರ ಅಧೀನ ಅಂತ ಚಿಂತನೆ ಮಾಡಬೇಕು. ಅಯ್ಯ, ಇದು ನಾನು ಉಣಬೇಕಾಗಿದ್ದೆ, ನಾನಾಗಿ ಉಣಲಾರೆ, ಒಳ್ಳೆ ಕರ್ಮದ ಫಲವಾಗಲಿ ಕೆಟ್ಟ ಕರ್ಮದ ಫಲವಾಗಲಿ ನೀನೇ ಉಣಿಸಬೇಕು, ನಿನ್ನ ಇಚ್ಛಾ ಅಂತ ಭಗವಂತನ ಮುಂದೆ ಇಟ್ಟಾಗ ಭಗವಂತ ಏನು ಮಾಡುತ್ತಾನೆ? ನಮ್ಮ ಯೋಗ್ಯತ, ಪಕ್ವತ, ಜ್ಞಾನ, ದೃಢತ್ವ ಇದನ್ನು ನೋಡಿ ಆ ಅರ್ಪಣೆ ಮಾಡಿದ ಪಾಪ ಫಲದಲ್ಲಿ ಪೂರ್ಣವಾಗಿ ತೆಗೆಯಲ್ಲ. ಯಾಕೆ? ನಾವು ಆ ರೀತಿ ಅರ್ಪಣೆ ಮಾಡುವ ತಾಕತ್ತಿಲ್ಲ. ಅದಕ್ಕೆ ಅರ್ಪಣೆ ಮಾಡಿದರೆ ಚೂರು ಕಳೆಯುತ್ತಾನೆ, ಮಿಕ್ಕದ್ದು ಉಣಲಿಕ್ಕೆ ಕೊಟ್ಟೆ ಕೊಡುತ್ತಾನೆ. ಆ ಪಾಪ ಕರ್ಮ ನಮ್ಮಿಂದ ಭಗವಂತ ನಮ್ಮ ಹಿಂದಿನ ಕರ್ಮಾನುಸಾರ ಪಾಪ ಕರ್ಮವನ್ನು ಮಾಡಿಸಿದಾಗ ದೇವರೇ ಮಾಡಿಸಿದ್ದು, ಆದರೆ ಮಾಡಿಸಲಿಕ್ಕೆ ಕಾರಣ ನಮಗೇ ಬುಡ. ಅದಕ್ಕೆ ಈ ದೋಷ ಹೊಂದಿದವ ನಾನು ಅಂತ ದುಃಖದಿಂದ ಪಶ್ಚಾತ್ತಾಪ ಪಟ್ಟು, ಹೇ ಹರೆ, ಇಂಥ ಕರ್ಮ ಮುಂದೆ ಮಾಡಿಸಬೇಡಯ್ಯ ಅಂತ ನೆನೆಯುತ್ತ ದೇವರ ಅಧೀನ ಚಿಂತನೆ ಮಾಡಬೇಕು. ಒಳ್ಳೆ ಕರ್ಮ ದೇವರು ಮಾಡಿಸಿದಾಗ ಸಂತೋಷದಿಂದ ಸಮರ್ಪಣೆ, ಕೆಟ್ಟ ಕರ್ಮ ಮಾಡಿಸಿದಾಗ ಪಶ್ಚಾತ್ತಾಪದಿಂದ ದುಃಖದಿಂದ, ಹರಿಯೇ ಈ ಕರ್ಮ ನನ್ನಿಂದ ಮುಂದೆ ಇಂಥದ್ದು ಮಾಡಿಸಬೇಡ, ಆದಷ್ಟು ಕಡಿಮೆ ಮಾಡು ಅಂತ ಕೇಳಕ ಆ ಕರ್ಮದಲ್ಲಿರುವ ಭಗವದ್ ರೂಪವನ್ನು ನೆನೆದು ಭಗವಂತನಿಗೆ ಆಧೀನ ಎಂಬ ಪೂಜೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡುತ್ತಾನಂತೆ. ಮಾಡಿ ಏನು ಮಾಡುತ್ತಾನೆ? ಈ ಪಾಪ ಕರ್ಮ ನಮ್ಮಿಂದ ಮಾಡಿಸಲಿಕ್ಕೆ ಕಾರಣವಾದ ಹಿಂದಿನ ಪಾಪ ಕರ್ಮ ಅದರ ಬುಡ ಕತ್ತರಸ್ತಾ ಕತ್ತರಸ್ತಾ ಬರ್ತಾನೆ. ಅವಾಗೇನಾಗುತ್ತೆ? ಇದನ್ನ ಕರ್ಮಯೋಗ ಅಂತಾರೆ. ಆಯಾ ಕರ್ಮ ಮಾಡುವಾಗ ಭಗವಂತನನ್ನ ಆಯಾ ಕರ್ಮದಲ್ಲಿ ನೆನೆಯುವುದು, ಆ ಕರ್ಮವನ್ನ ದೇವರ ಅರ್ಪಣ ಬುದ್ಧಿಯಿಂದ ಮಾಡಿ ದೇವರಿಗೆ ಅರ್ಪಣೆ ಮಾಡುವುದೇ ಕರ್ಮಯೋಗ. ಅಂದರೆ ಆಯಾ ಕಾಲಕ್ಕೆ ನಾನಾ ಕಾಮ ಕ್ರೋಧಾದಿಗಳು ನಮ್ಮಿಂದ ಬಂದರೂ ಕೂಡ ಹರೇ ನೀ ಕೊಟ್ಟದ್ದು, ನನ್ನ ಕರ್ಮಾನುಸಾರ ನೀನೇ ಉದ್ಧಾರ ಮಾಡುವಂತ ದೇವರ ಅಧೀನ ಚಿಂತನಾ ಪೂರ್ವಕ ಯಾರು ನಾವು ಅದನ್ನ ದೇವರಿಗೆ ಸಮರ್ಪಣೆ ಮಾಡುತ್ತೇವೆ, ಆ ಕರ್ಮಯೋಗದಿಂದ ಒಳಗಿನ ನಾನಾ ರೀತಿಯಾಗಿರತಕ್ಕಂತಹ ಕಾಮ ಕ್ರೋಧಾದಿಗಳೆಲ್ಲ ಕತ್ತರಿಸಿ ಹೋಗುತ್ತಾ ಏನು ಕರ್ಮ ಸಂನ್ಯಾಸ, ಕರ್ಮ ಮಾಡುವಾಗ ಕಾಮಕ್ರೋಧಾದಿಗಳನ್ನು ಬಿಡುವುದು ಎಂಬುದು ಆಟೋಮ್ಯಾಟಿಕ್ ಆಗಿ ತಾನಾಗಿ ಮೂಡುತ್ತಾ ಬರುತ್ತೆ. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಕರ್ಮ ಸಂನ್ಯಾಸ ಕರ್ಮಯೋಗ ಎರಡು ನಾಣ್ಯಕ್ಕೆ ಎರಡು ಮುಖದಂತೆ. ಸರಿ, ಕರ್ಮಯೋಗದಿಂದ ಕರ್ಮದೊಳಗೆ ಭಗವದ್ ರೂಪವನ್ನು ನೆನೆಯುತ್ತ ನಿನ್ನ ಅಧೀನ ಹರಿಯೇ ಅಂತ ಚಿಂತನೆ ಮಾಡುವವನಿಗೆ ಈ ಕಾಮಕ್ರೋಧಾದಿಗಳೆಲ್ಲ ಕತ್ತರಿಸಿ ಹೋಗ್ತಾ ಹೋಗ್ತಾ ಕಾಮಕ್ರೋಧಾದಿಗಳು ದೂರ ಆಯಿತ, ಅದರ ಮೂಲಕ ಮತ್ತು ಕರ್ಮಾನುಷ್ಠಾನ ಶುರು ಮಾಡುತ್ತಾನೆ. ಕಾಮಕ್ರೋಧಾದಿಗಳಿಲ್ಲದೆ ಕರ್ಮಾನುಷ್ಠಾನ ಶುರು ಮಾಡುತ್ತಾನೆ, ಅವಾಗ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ. ಅಂದರೆ ಕರ್ಮ ಸಂನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಯಾಕೆ ಹೇಳಿದ್ರು ಅಂದರೆ, ಇದು ಯಾರಿಗೆ ಕೊಡತಾ ಇರೋದು ಮೆಡಿಸಿನ್ನು ಅಂದ್ರೆ, ರೋಗ ಇರುವಂತವರಿಗೆ, ಹಿಂದಿನ ಪಾಪ ಕರ್ಮದ ರೋಗ ಇರುವಂತವರಿಗೆ ಕೊಡತಾ ಇರೋದು. ಆ ರೋಗ ಇದ್ದವರು ಹೇಗಿರ್ತಾರೆ? ಹಾಗೇ ಪ್ರವರ್ತನ ಇರುತ್ತೆ, ಕಾಮಕ್ರೋಧಾದಿಗಳ ಪ್ರವರ್ತನ ಇದ್ದೇ ಇರುತ್ತೆ, ಬಿಡಲಿಕ್ಕಾಗಲ್ಲ, ಅದಕ್ಕೆ ಟ್ಯಾಬ್ಲೆಟ್ ಬೇರೆ ಅಂತ ಕೊಟ್ರು. ಯಾವಾಗಾದ್ರೆ ಒಳಗಿನ ಕಾಮಕ್ರೋಧಾದಿಗಳ ಬುಡ ಕತ್ತರಿಸಿ ಹೋಗ್ತಾ ಬರುತ್ತೋ ಆಗ ಕರ್ಮ ಸಂನ್ಯಾಸ ಸುಲಭ ಆಗಿ ಬಿಡುತ್ತೆ. ದೃಷ್ಟಾಂತ, ರಾಘವೇಂದ್ರ ಸ್ವಾಮಿಗಳು ದೊಡ್ಡವರು, ಯಾರ್ಯಾರು ಭಾಗವತಲ್ಲಿ ಬಂದ್ರು ಎಲ್ಲರೂ ಕೂಡ ಕರ್ಮ ಸಂನ್ಯಾಸ ಮಾಡಿದವರು, ಅಂದರೆ ಕಾಮಕ್ರೋಧಾದಿಗಳನ್ನು ಗೆದ್ದವರು. ಹೇಗೆ? ಕರ್ಮಾನುಷ್ಠಾನ ಮಾಡತಾ 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 ದೇವರ ಪ್ರೀತಿಗಾಗಿ ಮಾಡುತ್ತಾ ಮಾಡುತ್ತಾ ಒಳಗಿರುವ ಕಾಮಕ್ರೋಧಾದಿಗಳನ್ನು ಗೆದ್ದು ಅದರ ಮೂಲಕ ಕರ್ಮ ಸನ್ಯಾಸ ಮಾಡಿದವರೇ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಕೃಷ್ಣ ಹೇಳುತ್ತಾನೆ, ಸಾಂಖ್ಯ ಯೋಗವು ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತ ಏತಮಿ ಆಸ್ಥಿತ ಸಮ್ಯಕ್ ಉಭಯೋ ವಿಂದತೆ ಫಲಂ. ಇದಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನಯೋಗ ಕರ್ಮಯೋಗ ಅಂತ. ಜ್ಞಾನಯೋಗ ಅಂದ್ರೆ ಎಲ್ಲ ರೀತಿಯಾದ ಕಾಮಕ್ರೋಧಾದಿಗಳನ್ನು ಬಿಟ್ಟು ದೇವರಲ್ಲೇ ಮನಸ್ಸಿಡೋದು. ಕರ್ಮಯೋಗ ಕರ್ಮಾನುಷ್ಠಾನ ಮಾಡ್ತಾ ಮಾಡ್ತಾ ದೇವರಿಗೆ ಅರ್ಪಣೆ ಮಾಡ್ತಾ ಬರೋದು. ಈ ಎರಡೂ ಕೂಡ ಬೇರೆ ಅಂತ ಬಾಲಾಹ ಪ್ರವದಂತಿ, ಏನು ಗೊತ್ತಿಲ್ಲದವರು ಹೇಳುತ್ತಾರೆ, ನ ಪಂಡಿತಾಹ ತಿಳ್ಕೊಂಡವರು ಹೇಳಲ್ಲ. ಇದರಲ್ಲಿ ಏತಮಿ ಆಸ್ಥಿತ ಸಮ್ಯಕ್, ಯಾವ ಒಂದನ್ನು ಹಿಡ್ಕೊಂಡ್ರೂ ಕೂಡ ವಿಂದತೆ ಉಭಯೋ ಫಲ, ಎರಡರ ಫಲವೂ ಕೂಡ ಅವನಿಗೆ ಬರುತ್ತೆ. ಇದನ್ನು ಇಷ್ಟ ಹೇಳಿದ ವಿಶೇಷವಾಗಿ ಅಂದರೆ ಕರ್ಮ ಮಾರ್ಗವನ್ನು ಅನುಸರಿಸ್ತೀವ, ಕರ್ಮಣ ಜ್ಞಾನ ಆಪ್ನೋತಿ ಜ್ಞಾನೇನ ಅಮೃತಿ ಭವತಿ. ಯಾಕೆ ಇಷ್ಟು ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ ಬಹಳ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಕರ್ಮಯೋಗ ಜ್ಞಾನಯೋಗ ಅಂತ ಬೇರೆ ಬೇರೆ, ಬರೀ ಕರ್ಮಗಳನ್ನು ಮಾಡ್ತಾನೆ ಇರೋದು ಕರ್ಮಯೋಗ, ಬರೀ ಜ್ಞಾನ ಪಡಿತಾನೆ ಇರೋದು ವಿಜ್ಞಾನಯೋಗ. ಶಿಡಿ ಹಾಕುವ ಪ್ರವಚನ ಕೇಳು, ಎಲ್ಲ ಪ್ರವಚನಕ್ಕೆ ಹೋಗು, ಎಲ್ಲ ಮಾಡು, ಒಂದು ಆಚರಣ ಮಾಡಬೇಡ, ಪೂಜಾ ಮಾಡಬೇಡ, ಸಂಧ್ಯಾವನೆ ಮಾಡಬೇಡ, ಸುಮ್ಮನೆ ಕೂತಿರು, ಏನ್ ಬೇಕಾದ್ರೂ ಮಾಡು, ಹಾ ಇದು ಜ್ಞಾನಯೋಗ ಅಂತ ತಿಳ್ಕೊಂಡಿದ್ದಾರೆ, ತಪ್ಪು. ಇನ್ನು ಕರ್ಮಯೋಗ ಅಂದ್ರೆ ಒಂದು ದೇವರ ಚಿಂತನೆ ಇಲ್ಲ, ಏನಿಲ್ಲ, ಮತ್ತು ದೇವರ ಪೂಜೆನೆ ಮಾಡ್ತಾ ಇರ್ತಾರೆ, 20 ಸಲ ಸ್ನಾನ ಮಾಡ್ತಾರೆ, ಆ ತಂಬಿಗೆ ತೊಳೆಯೋದು ಅದನ್ನು ಅದನ್ನು ಇದರಲ್ಲೇ ಕೂತಿರ್ತಾರೆ, ದೇವರ ಚಿಂತನೆ ಬರೋದೇ ಇಲ್ಲ, ಆ ಕರ್ಮಯೋಗ ಅದೇ ಹೋಗ್ತಾರೆ, ಅದು ಕರ್ಮಯೋಗ ಅಂತ ತಿಳ್ಕೊಂಡಿದ್ದಾರೆ, ತಪ್ಪು ಅಂದ್ರು. ಅಂದರೆ ದೇವರ ತಿಳುವಳಿಕೆಯ ಮೂಲಕ ಮಾಡುವ ಕರ್ಮಾನುಷ್ಠಾನವೇ ಕರ್ಮಯೋಗ. ಆ ಕರ್ಮಯೋಗವನ್ನ ಮಾಡಿಯೇನೇ ದೇವರು ನಮಗೆ ವಿಶೇಷವಾಗಿ ಮಾಡಿದರೇನೆ ಅನುಗ್ರಹ ಮಾಡುತ್ತಾನೆ. ಆಚಾರಹೀನಂ ನಪುನಂತಿ ವೇದಾಹ, ವೇದಗಳು ಕೂಡ ಆಚಾರವಿಲ್ಲದವನನ್ನು ಅನುಗ್ರಹ ಮಾಡಲ್ಲ, ಪವಿತ್ರ ಮಾಡಲ್ಲ. ಚೆನ್ನಾಗಿ ತಿಳಿಯಬೇಕು, ನಮ್ಮ ನಮ್ಮ ವರ್ಣ ಆಶ್ರಮ ಧರ್ಮದ ಕರ್ಮಗಳನ್ನು ಮಾಡಲೇಬೇಕು. ಆ ಮಾಡೋದು ಎಷ್ಟು ಮಾಡಿದರೆ ನಮ್ಮ ಆಶ್ರಮದ ಧರ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪೂರ್ಣ ಆಗುತ್ತೋ ಅಷ್ಟು ಮಾಡಿ ಹೆಚ್ಚಿಗೆ ಜ್ಞಾನ ಪಡೆಯಲಿಕ್ಕೆ ಹೋಗಬೇಕು. ಜ್ಞಾನ ಪಡೆಯಲಿಕ್ಕೆ ಸಮಯವೇ ಇಲ್ಲದೆ ಕರ್ಮ ಮಾಡೋದರಲ್ಲೇ ಸಮಯ ಎಲ್ಲ ಕಳೆದು ಬಿಟ್ರೆ ಅದು ತಪ್ಪು ಅಂದ್ರು. ಇನ್ನು ಮುಂದೆ ಹೇಳ್ತಾರೆ, ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನ ತದ್ ಯೋಗೈರಪಿ ಗಮ್ಯತೆ, ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ. ಇಲ್ಲಿ ಹೇಳ್ತಾರೆ, ಇಲ್ಲಿ ಸಾಂಖ್ಯಯೋಗ ನಿರ್ಜ್ಞಾನ ಯೋಗ, ಜ್ಞಾನ ಯೋಗದಿಂದ ಜ್ಞಾನಿಗಳು ಯಾವ ವಿಶೇಷವಾಗಿರತಕ್ಕಂಥ ಸ್ಥಾನ ಪಡೆಯುತ್ತಾರೋ ಅದು ಯೋಗ ಮಾರ್ಗದಿಂದಲೂ ಕೂಡ ಪಡೆಯಲಿಕ್ಕೆ ಸಾಧ್ಯ. ಸಾಂಖ್ಯಂ ಯೋಗಂಚ ಏಕಂ, ಎರಡೂ ಒಂದೇ ಅಂತ ಯಾರು ತಿಳಿಯುತ್ತಾರೋ ಅವರು ಯಾರು ನೋಡುತ್ತಾರೋ ಸಪಶ್ಯತಿ, ಭಗವಂತನನ್ನ ನೋಡತಾನವ ಅಂತ ಹೇಳ್ತಾ ಇದ್ದಾರೆ. ನನ್ನ ಮುಂದೆ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ತುಂಬಾ ಬರೀತಾ ಇದ್ದಾರೆ ಇಲ್ಲಿ. ಅಯ್ಯ ಇಲ್ಲಿ ಕರ್ಮಣ ವಿನಾ ಸಂಪೂರ್ಣ ಆನಂದ ಹೇತುತ್ವ ರೂಪ ಸಮ್ಯಕ್ತತ್ವ ಸಮ್ಯಕ್ತಸ್ಯ ಜ್ಞಾನಿ ಅನುಭವತ್ತೆ. ಜ್ಞಾನದಲ್ಲಿ ಒಳ್ಳೆ ನಮ್ಮ ಆನಂದಕ್ಕೆ ಕಾರಣವಾದ ಜ್ಞಾನ ಬರಬೇಕು. ಆನಂದಕ್ಕೆ ಕಾರಣವಾದ ಜ್ಞಾನ ಬರಬೇಕಾದರೆ ಕರ್ಮಾನುಷ್ಠಾನ ಇಲ್ಲದಿದ್ದರೆ ಒಳ್ಳೆ ಜ್ಞಾನ ಬರಲ್ಲ, ಆನಂದ ಬರಲ್ಲ. ಅದರಿಂದ ಕರ್ಮ ಬೇಕೇ ಬೇಕು. ಅದು ಹೇಳ್ತಾ ಇದ್ದಾರೆ, ಆ ಜ್ಞಾನ ಬರಬೇಕಾದರೆ ಕರ್ಮ ಬೇಕಲ್ಲ, ಆ ಕರ್ಮ ಮಾಡಬೇಕಾದರೆ ಜ್ಞಾನ ಬೇಕೇ ಬೇಕು. ಹಾ ಇಷ್ಟು ನೋಡಿ, ಮೊದಲು ಏನೂ ಗೊತ್ತಿದ್ದಿಲ್ಲ, ಚೂರು ಜ್ಞಾನ, ರಾಯರ ಮಠಕ್ಕೆ ಬರ್ತಾ ಇದ್ದಿಲ್ಲ, ರಾಯರ ದರ್ಶನ ಮಾಡ್ತಾ ಇದ್ದಿಲ್ಲ, ಯಾರೋ ಅಂದುಕೊಳ್ಳಿ, ಯಾರೋ ಹೇಳಿದ್ರು, ಚೂರು ತಿಳವಳಿಕೆ, ನಾವು ರಾಯರ ಹತ್ರ ಹೋಗ್ತಾ ಇದ್ದೇವೆ, ಅಲ್ಲಿ ಸೇವಾ ಸೂತ್ರ ಎಲ್ಲ ಮಾಡ್ತಾ ಇದ್ದೇವೆ, ನಮಗೆ ಒಳ್ಳೆದಾಗಿದೆ. ಇಷ್ಟು ಜ್ಞಾನ ಬಂತು. ಏನಂತ, ರಾಯರ ಸೇವಾ ಮಾಡಿದರೆ ಒಳ್ಳೆದಾಗುತ್ತೆ, ಮಿನಿಮಮ್ ಜ್ಞಾನ ಬಂತು. ಬಂದ ಮಠಕ್ಕೆ ಎಲ್ಲರೂ ಪಂಚಾಮೃತ ಕೊಡೋದು, ಅಲ್ಲಿ ಸಹಾಯ ಮಾಡೋದು, ಸೇವಾ ಮಾಡೋದು ಎಲ್ಲ ಮಾಡಿದ. ತಾನೂ ಕರ್ಮದಲ್ಲಿ ತೊಡಗಿದ. ಬಡಿಸ್ಲಿಕ್ಕೆ ಬರ್ತಾನೆ, ತರಕಾರಿ ಹಚ್ಚಿಕೊಡ್ತಾನೆ, ಪಂಚಾಮೃತಕ್ಕೆ ಮಾಡಿಕೊಡ್ತಾನೆ, ಸೇವಾ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಯಾವಾಗ ಹೇಗ್ ಮಾಡ್ತಾನೆ, ರೋಡಲ್ಲಿ ಕೆಲವರು ಹೋಗ್ತಾರೆ, ರಾಯರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅವ್ರನ್ನ ಕರೆದು ಬನ್ನಿ ಸೇವಾ ಮಾಡಿ, ನಾನು ಯಾಕೆ ಮಾಡಲಿ ಹೋಗ್ತಾರೆ. ಯಾಕೆ ಅವ್ರು ಮಾಡ್ತಾ ಇಲ್ಲ, ಮಿನಿಮಮ್ ಜ್ಞಾನ ಇಲ್ಲ. ಇವನಿಗೆ ಜ್ಞಾನ ಬಂತು, ಅದರಿಂದ ಕರ್ಮಾನುಷ್ಠಾನ ಬಂತು. ಕರ್ಮಾನುಷ್ಠಾನ ಮಾಡ್ತಾ ಇದ್ದಾನೆ, ಆದರೆ ಜ್ಞಾನ ಎಷ್ಟು, ಚೂರೆ ಎಷ್ಟು, ಮಾಡಿದ್ರೆ ಒಳ್ಳೇದಾಗತ್ತಂತೆ ಇಷ್ಟೇ. ಮಾಡ್ತಾ ಮಾಡ್ತಾ ಬಂದ, ಆ ಜ್ಞಾನದಿಂದ ಕರ್ಮ ಮಾಡ್ತಾ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ವಿಶೇಷ ಜ್ಞಾನ ಬರಲಿಕ್ಕೆ ಅಡ್ಡಿಯಾದ ಪಾಪ ಈ ಚೂರು ಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನದಿಂದ ಕತ್ತರಿಸಿ ಹೋಗ್ತಾ ಹೋಗ್ತಾ ಬರುತ್ತೆ. ಅಂತವನಿಗೆ ದಿನಾಗೂ ಬರ್ತಾ ಇದ್ದ, ಎಲ್ಲ ಸುತ್ತಾಗ್ತಾ ಇದ್ದ, ಎಲ್ಲರೂ ನೋಡ್ತಾ ಇದ್ದ, ಅವ್ರು ಮಾಡಿದ್ದು ನಾ ಮಾಡ್ತೇನೆ, ಇವ್ರು ಮಾಡಿದ್ದು ನಾ ಮಾಡ್ತೇನೆ, ಮಾಡ್ತಾ ಇದ್ದ. ಒಂದ್ ದಿವಸ ಅಲ್ಲಿಗೆ ಇರುವಂತವ ಚೂರು ಬಗ್ಗೆ ನೋಡಿದ, ಇಲ್ಲೆಲ್ಲ ಕೂತಿದ್ದಾರೆ, ಸಂಜೆ ಹೊತ್ತು ಏನೋ ಮಾಡ್ತಾ ಇದ್ದಾರೆ, ಪ್ರವಚನ ಆಗ್ತಾ ಇತ್ತು. ಸರಿ ನಾನು ಕೊಡೋಣ ಅಂತ ಬಂದ. ಮೊದಲಿಂದ ಬರಲಿಲ್ಲ, ನೋಡ್ತಾ ಇದ್ರು, ಏನೋ ಬಿಡಿ, ಎಲ್ಲ ಕೂತಿದ್ದಾರೆ, ಹೋಗ್ತಾ ಇದ್ದ. ಚೂರು ಸೇವಾ ಮಾಡಿದ ಮೇಲೆ ಅದೇನೋ ಆಸಕ್ತಿ ಬಂತು. ಬಂದ ಕೂಡಲೇ ಇಲ್ಲಿ ಚೂರು ಬಗ್ಗಿದ, ನಾನು ಕೊಡ್ಲ ಅಂತ ಚೂರು ಹೆದರಿದ. ಬಂದೋ ಇಲ್ಲೋ ಏನಂತಾರೋ ಏನೋ ನೋಡಿದ, ನಾನು ಕೊಡ್ತೇನೆ ಅಂತ ಆ ಬಾಗಿಲಿಂದ ಬಂದು ಕೂತ. ಕೂತ ಮೇಲೆ ಚೂರು ಶುರುವಾಯಿತು. ಹೇಳ್ತಾ ಇದ್ರು, ಬರೀ ಕರ್ಮಾನುಷ್ಠಾನ ಮಾಡಿದ್ರೆ ಉಪಯೋಗವಿಲ್ಲ, ಇಷ್ಟು ಮಾಡಿದ್ರೆ ಏನೋ ಬರುತ್ತೆ ಅಂತ ತಿಳಿದ್ರೆ ಉಪಯೋಗವಿಲ್ಲ, ಇನ್ನ ಮಾಡಬೇಕು, ಹೇಗೆ ಹೀಗೆ ಹೀಗೆ ಚಿಂತನೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಪ್ರವಚನದಲ್ಲಿ ಎಲ್ಲರೂ ಹೇಳಿ ಶುರು ಮಾಡಿದ್ರು. ಅವಾಗ ಕೇಳ್ತಾ ಕೇಳ್ತಾ ಬಂದ. ಆ ಕೇಳಿದ್ರು ಹೌದಾ, ಹಾಗಾದ್ರೆ ನಾಳಿಂದ ಆ ರಾಯರ ಮುಂದೆ ಏನು ಕಸ ಬಳಿಯೋದಾಗಲಿ, ತರಕಾರಿ ಹೆಚ್ಚೋದಾಗಲಿ, ಏನು ಮಾಡಕ್ಕಲಕ್ಕೆ ನನಗೇನೋ ಬರುತ್ತೆ ಅಂತ ನಾನು ಮಾಡಲ್ಲ. ಒಳಗೆ ದೊಡ್ಡವರು ಯಾರು ಕೂತಿದ್ದಾರೆ ಅವರು ಖುಷಿ ಪಟ್ಟರೆ ನನಗೆ ಒಳ್ಳೇದಾಗುತ್ತಂತೆ. ಸ್ವಲ್ಪ ಎಕ್ಸ್ಟ್ರಾ ಬಂತು. ಕೆಲಸ ಮಾಡಿದರೆ ಸಾಕು ಒಳ್ಳೇದಾಗುತ್ತೆ ಅಂಬುದಕ್ಕಿಂತ ಸ್ವಲ್ಪ ಸ್ಟೇಜ್ ಮೇಲೆ ಬಂತು. ಒಳಗೊಬ್ಬರು ಕೂತಿದ್ದಾರೆ, ಅದು ಕಲ್ಲಲ್ಲ, ಒಳಗೊಬ್ಬರು ಕೂತಿದ್ದಾರೆ, ಅವರು ನಾ ಮಾಡೋದೆಲ್ಲ ನೋಡುತ್ತಾರೆ, ಅವರು ಸಂತೋಷ ಪಟ್ಟರೆ ಒಳ್ಳೇದಾಗುತ್ತಂತೆ ಅಂತ ಸ್ಟೆಪ್ ಜಾಸ್ತಿ ಆಯಿತು. ಮೊದಲು ಜ್ಞಾನ ಕರ್ಮ, ಅದು ಜೊತೆಗೆ ಸೇರಿದಾಗ ಚೂರು ಜ್ಞಾನ ಜಾಸ್ತಿ ಆಯಿತು. ಈಗ ಮತ್ತು ಅದೇ ಕರ್ಮ, ಜ್ಞಾನ ಸಹಿತ ಮಾಡುತ್ತಾ ಬಂದ, ಮತ್ತ ಪ್ರವಚನ ಕೇಳ್ತಾ ಬಂದ. ಕೇಳಿದ ಕಾಲಕ್ಕೆ ಇದಲ್ಲ, ಮಧ್ವಾಚಾರ್ಯರು ಅಂತ ಯಾರೋ ಒಬ್ಬರು ಇದ್ದಾರಂತೆ, ಅವರ ಶಾಸ್ತ್ರವಿದೆಯಂತೆ, ಅದನ್ನು ಓದಿಯೇ ರಾಯರು ದೊಡ್ಡವರಾದರಂತೆ, ಅದನ್ನು ನಾನು ಕೇಳೋಣ ಅಂತ ಚೂರು 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 ಅಂತ. ಆದರೆ ಈ ಜ್ಞಾನ ಬೆಳೀತಾ ಬೆಳೀತಾ ಕರ್ಮಾನುಷ್ಠಾನ ಎಲ್ಲಿ ಕಡಿಮೆ ಆಗಲಿಲ್ಲ. ಮೊದಲು ಕರ್ಮಾನುಷ್ಠಾನ ಮಾಡಿದ ಚೂರೆಯ ಜ್ಞಾನ, ಚೂರು ಜ್ಞಾನ ಜಾಸ್ತಿ ಆಯಿತು, ಅದೇ ಕರ್ಮಾನುಷ್ಠಾನ ಬೆಳೆದ ಜ್ಞಾನದಿಂದ ಮಾಡಿದ. ಇನ್ನಷ್ಟು ಜ್ಞಾನ, ಇನ್ನಷ್ಟು ಜ್ಞಾನ ಬೆಳೆಯಿತು, ಕರ್ಮಾನುಷ್ಠಾನ ಬೆಳಲಿಲ್ಲ. ಕರ್ಮಾನುಷ್ಠಾನ ಎಷ್ಟಿತ್ತು ಅಷ್ಟೇ ಇದೆ, ಅವನಿಗೆ ಎಷ್ಟಾಗುತ್ತೋ ಎಟಗತ್ತೋ ಅಷ್ಟೇ ಮಾಡುತ್ತಾ ಇದ್ದಾನೆ. ಜ್ಞಾನದ ಮಟ್ಟ ಬೆಳೀತಾ 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 ಹೋಗ್ತಾ ಇದೆ. ಅವಾಗ ಏನಾಗ್ತಾನವ, ಒಂದು ದಿವಸ ಜ್ಞಾನಿ ಅಂತ ಆಗ್ತಾನೆ. ಒಟ್ಟಾರೆ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮಾನುಷ್ಠಾನ ಬೇಕೇ ಬೇಕು. ಆ ಕರ್ಮಾನುಷ್ಠಾನ ಜ್ಞಾನ ಸಹಿತವಾಗಿ ಚೂರು ಜ್ಞಾನ ಸಹಿತ ಬಂದರೆ ಅದು ಹೆಚ್ಚಿಗೆ ಜ್ಞಾನಕ್ಕೆ ಕಾರಣ ಆಗುತ್ತೆ. ಕರ್ಮಣ ಜ್ಞಾನ ಮಾಪ್ನೋತಿ ಎಂಬುದರ ಅರ್ಥ ಇದೆ. ಜ್ಞಾನದ ಚೂರು ಜ್ಞಾನವಿಲ್ಲದೆ ಕರ್ಮ ಶುರುವೇ ಆಗಲ್ಲ. ಯಾಕೆ ನೋಡಿ, ಮೂರಿದೆ ಜೀವನ ಧರ್ಮಗಳು, ಜ್ಞಾನ ಇಚ್ಛಾ ಕ್ರಿಯ. ಏನೇ ಒಂದು ಕ್ರಿಯೆ ಆಗಬೇಕಾದ್ರೆ, ಕರ್ಮ ಆಗಬೇಕಾದ್ರೆ ಅದರ ತಿಳುವಳಿಕೆ ಬರಲೇಬೇಕು. ಈ ಜಗತ್ತಿನಲ್ಲಿ ಯಾರೇ ಆಗಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ಚೂರ ಅದರ ತಿಳುವಳಿಕೆ ಬರಬೇಕು. ಬ್ಯಾಂಕ್ ಅಲ್ಲಿ ಉದ್ಯೋಗ, ಅದರ ಕುರಿತು ತಿಳುವಳಿಕೆ, ಬ್ಯಾಂಕಲ್ಲಿ ಉದ್ಯೋಗ ಬಂದ್ರೆ ಚೆನ್ನಾಗಿರುತ್ತಂತೆ, ವೈಯಕ್ತಾರ್ಜಾರು ಹಾಗೆ ಹೀಗೆ ಇನ್ಫಾರ್ಮೇಶನ್ ಎಲ್ಲ ಬಂತು. ಯಾವ ಉದ್ಯೋಗಕ್ಕೆ ಹೋಗಲಿ ಅಂದ್ರೆ ಅದರಲ್ಲಿ ವೆರೈಟಿ ಜ್ಞಾನ ಬಂತು. ಬಂದ ಕೂಡಲೇ ಇಚ್ಛಾ, ನಾನು ಬ್ಯಾಂಕಲ್ಲಿ ಜಾಬ್ ಬಂದ್ರೆ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಲಾ ಅಂತ ಬಂತು. ಬಂದ ಕೂಡಲೇ ಪ್ರಯತ್ನ ಶುರುವಾಯಿತು. ಹಾಗಾದರೆ ಒಂದು ಕರ್ಮಾನುಷ್ಠಾನ ಅಂತ ಬರಬೇಕಾದರೆ ಮಿನಿಮಮ್ ನಾಲೆಡ್ಜ್ ಎಂಬುದು ಕಂಪಲ್ಸರಿ. ಜ್ಞಾನವೇ ಕರ್ಮದ ಬುಡ. ಆ ಚೂರು ಜ್ಞಾನದಿಂದ ಕೂಡಿಕೊಂಡ ಕರ್ಮ ವಿಶೇಷ ಜ್ಞಾನಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಹೇ ಅರ್ಜುನ, ಜ್ಞಾನ ಯೋಗ ಅಂದ್ರೆ ಚೂರು ಕರ್ಮಾನುಷ್ಠಾನ ಮಾಡದೆ ಬರೇ ಜ್ಞಾನ ಪಡೆಯೋದು ಅಂತ ಅರ್ಥ ಅಲ್ಲವಯ್ಯ. ಹಾಗೆ ಹೇಗೆ ಪಾತ್ರೆ ಇದೆ, ಪಾತ್ರೆಯಲ್ಲಿ ಹಾಲು ಕಾಸಬೇಕು. ಹಾಲು ಕಾಸಬೇಕಾದರೆ ಮೊದಲು ಪಾತ್ರೆ ಶುದ್ಧ ಆಗಬೇಕು. ಪಾತ್ರೆ ಶುದ್ಧ ಆಗಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಬೇಕಾಗಿರತಕ್ಕಂಥ ಸಾಬೂನು ಇನ್ನೊಂದು ಯಾವುದೋ ಹಾಕ್ತೀವಿ. ಹಾಕಿ ತಿಕ್ಕಿದ್ರೆ ಪಾತ್ರೆ ಶುದ್ಧ ಆಗುತ್ತಾ? ಅಷ್ಟು ಸಾಲದು, ಬರೇ ಆ ಸಾಬೂನು ಪೌಡ್ರು ಸಾಲದು. ಅದನ್ನು ಹಿಡಿದು ತಿಕ್ಕಲಿಕ್ಕೆ ಚೂರು ಯಾವುದು ಜೊಂಗು ಇನ್ನೊಂದು ಮತ್ತೊಂದು ಬೇಕು ಅದನ್ನು ಹಿಡಿದು ತಿಕ್ಕಲಿಕ್ಕೆ. ನೀವೇನು ಸ್ಕ್ರಬ್ಬರ್ ಅಂತೀರಾ ಆಂಗ್ಲದಲ್ಲಿ ಹೇಳಬೇಕು, ಮಾಮೂಲಾಗಿ ಹಳೆ ಕನ್ನಡದಲ್ಲಿ ಹೇಳಿ ಅರ್ಥ ಆಗಲ್ಲ. ಅದು ಇವಾಗ ಸ್ಕ್ರಬ್ಬರ್ ಅಂತ ಬರ್ತಾ ಇದೆ. ಅದರಿಂದ ಅದನ್ನು ಹಿಡಿದು ತಿಕ್ಕಿದರೆ ಅದು ಹೋಗುತ್ತೆ, ಹೌದಾನೆ? ಅದೇ ಇಲ್ಲಿ ಆ ಪುಡಿಯೇ ಚೂರು ಜ್ಞಾನ, ಆ ಸ್ಕ್ರಬ್ಬರ್ ಅಂತೀರಲ್ಲ ಅದೇ ಕರ್ಮ. ಎರಡೂ ಸೇರಿ ತಿಕ್ಕಿದರೆ ಮನಸ್ಸು ಶುದ್ಧ ಆಗುತ್ತೆ. ಕರ್ಮಣ, ಆ ಕರ್ಮದಿಂದ ಮನಸ್ಸು ಶುದ್ಧ ಆಗುತ್ತೆ. ಶುದ್ಧ ಆದರೆ ಆ ಪಾತ್ರೆ ಶುದ್ಧ ಆದಾಗ ಮತ್ತಷ್ಟು ಕ್ಷೀರ ಜ್ಞಾನವೆಂಬ ಹಾಲು ಬಂದು ಒಡೆಯದೆ ಕಾಸಲಿಕ್ಕೆ ಆಗುತ್ತೆ. ಆ ಜ್ಞಾನ ಬಂತ ಹಾಲು ಪಾತ್ರೆಯಲ್ಲಿ ಅದನ್ನ ಅನುಭವದ ಹೆಪ್ಪು ಕೊಟ್ಟರೆ ರಾಯರು ಹೇಳಿದ್ರು, ಜ್ಞಾನ ಕೊಟ್ರು. ಅಪ್ಪ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಎಲ್ಲ ಕೆಲಸ ಮಾಡುವಾಗ ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನು ದೇವರ ಅಧೀನ ಅಂತ ತಿಳಿದೇ ಮಾಡು ಅಂದ್ರು. ತಿಳ್ಕೊಂಡು ಮಾಡುವ ಕಾಲಕ್ಕೆ ತಿಳ್ಕೊಂಡು ಹೋಗ್ತಾ ಇದ್ವು, ಅಪ್ಲೈ ಮಾಡಿದ್ದಿಲ್ಲ. ಅವಾಗ ಏನಾಗುತ್ತದು, ಹಾಲು ತಂದು ಮನೆಯಾಗಿಟ್ಟು, ಹಾಲು ತಂದು ಮನೆಯಾಗಿಟ್ಟು, ಇಷ್ಟೇ. ಇವಾಗ ಹಾಗಲ್ಲ, ರಾಯರು ಹೇಳಿದ್ದನ್ನ ಬೆಳಗ್ಗೆ ಕಾಲಕ್ಕಿಂದ ಆಚಮನ ಮಾಡಿದ್ವ, ಹರೆ ನೀ ಮಾಡಿಸಿತ್ತು, ಸ್ನಾನ ಮಾಡಿದ್ವ ನೀ ಮಾಡಿಸಿತ್ತು, ಅಪ್ಲೈ ಮಾಡುತ್ತಾ ಇದ್ವಿ. ಆ ಅಪ್ಲೈ ಮಾಡೋದೇ ಬೆಂಕಿ ಕೊಡೋದು, ಅಂದ್ರೆ ಹಾಲು ಕಾಸೋದು. ಹಾಲು ಕಾಸಿದ್ರೆ ಏನಾಗುತ್ತೆ ಅಂದ್ರೆ ಜ್ಞಾನ ಅನುಷ್ಠಾನಕ್ಕಿಟ್ರೆ ಚೆನ್ನಾಗಿ ಕಾದು ಕಾದು ಕೊನೆಗೆ ದೊಡ್ಡವರ ಅನುಗ್ರಹ ಎಂಬ ಹೆಪ್ಪು ಬರುತ್ತೆ. ಅದಕ್ಕೆ ಹೆಪ್ಪು ಬಂದಾಗ ಗಟ್ಟಿಯಾಗ್ತಾ ಬರುತ್ತೆ ಜ್ಞಾನ, ಮೊಸರಾಗುತ್ತೆ. ಮೊಸರಾಗೋದು ಅಂದ್ರೆ ನಿಶ್ಚಯ ಜ್ಞಾನ. ಹಾಲು ಅಲುಗಾಡತ್ತ, ಜ್ಞಾನವೇ ಹಾಲು ಅಲುಗಾಡತ್ತಾ ಇದೆ. ಆ ಹಾಲು ಅನುಭವಕ್ಕೆ, ಜ್ಞಾನ ಅನುಭವಕ್ಕಿಟ್ಟರೆ ಮೊಸರು ಚೆನ್ನಾಗಿ ಹೆಪ್ಪಾಕಿದ್ರೆ ಅಲುಗಾಡಲ್ಲ, ಗಟ್ಟಿಯಾಗಿರುತ್ತೆ. ಹಾಗೆ ಅನುಭವದಿಂದ ಕೂಡಿದ ಜ್ಞಾನ ನಿಶ್ಚಯ ಆಗ್ತಾ ಬರುತ್ತೆ. ಅಂಥ ನಿಶ್ಚಯಪೂರ್ವಕವಾದ ಜ್ಞಾನದಿಂದ ಕಡಿಯಲಿಕ್ಕೆ ಶುರು ಮಾಡಿದರೆ, ದೇವರು ಎಲ್ಲಿದ್ದಾನೆ 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 ಅಂತ ಕಳೆದು ಶುರು ಮಾಡಿದರೆ ಬೆಣ್ಣೆ ಬರುತ್ತೆ. ಏನು, ಇಲ್ಲಿದ್ದಾನೆ ಹೀಗಿದ್ದಾನೆ ಎಂಬ ಬೆಣ್ಣೆ ಬರುತ್ತೆ. ಆ ಇದ್ದಾನೆ ಎಂಬ ಪೂರ್ಣ ನಿಶ್ಚಯವನ್ನ ಧ್ಯಾನ ಎಂಬ ವಿಶೇಷ ಬೆಂಕಿಯಲ್ಲಿ ಕಾಸಿದರೆ, ಹಾಲಿಗೆ ಯಾವ ಬೆಂಕಿ ಇಡುತ್ತೀವೋ ಬೆಣ್ಣೆ ಕಾಸ್ಲಿಕ್ಕೋ ಆ ಬೆಂಕಿ ಬಳಸಲ್ಲ. ಬೆಣ್ಣೆ ಕಾಸ್ಲಿಕ್ಕೆ ಚೂರು ಒಳಗೆ ಹದವಾಗಿ ಕಾಯುವ ಬೆಂಕಿ ಬೇಕು. ಹಾಗೆ ಚೂರು ಜಾಸ್ತಿ ಇದ್ರೂ ಅಡ್ಡಿಯಿಲ್ಲ, ಕಲಸ್ತಾ ಇದ್ರೆ ಆಗ್ತದೆ. ಅದಕ್ಕೆ ಒಳಗೆ ಧ್ಯಾನವೆಂಬ ಹದವಾದ ಬೆಂಕಿಯಲ್ಲಿ ನಿಶ್ಚಯವಾಗಿರತಕ್ಕಂಥ ಬೆಣ್ಣೆ ಅಂದ್ರೆ ಹರಿಯುತ್ತಾನೆ ಎಂಬ ಆ ಬೆಣ್ಣೆಯನ್ನು ಕಾಸಿದರೆ ತುಪ್ಪ ಬರುತ್ತೆ. ಯಾವುದದು ಅಪರೋಕ್ಷ ಜ್ಞಾನ ಬರುತ್ತೆ, ಅದೇ ಹೇಳ್ತಾ ಇದ್ದಾರೆ. ಹಾಗಾದರೆ ಕರ್ಮಾನುಷ್ಠಾನ ಅಡಿಗಡಿಗೆ ಸಹಾಯ ಬರಬೇಕು. ಆ ಕರ್ಮಾನುಷ್ಠಾನದಿಂದ ಕೂಡಿಕೊಂಡ ಜ್ಞಾನ ಸೇರಿತ ಅದ್ಭುತವಾಗಿ ಜ್ಞಾನ ಬೆಳೆಯುತ್ತೆ. ಹಾಗಾದರೆ ಕರ್ಮಯೋಗ ಜ್ಞಾನಯೋಗ ಬೇರು ಬೇರಲ್ಲ, ಹೆರಳಂತೆ ಹಗ್ಗದಂತೆ ಹೆಣದು ಹೋಗಿದೆ. ಪ್ರತ್ಯೇಕ ಮಾಡಲಿಕ್ಕಾಗಲ್ಲ, ನನ್ನದೇ ರೂಪಗಳು ನಿಂತಿವೆ ಜ್ಞಾನ ಯೋಗದಲ್ಲಿ ಕರ್ಮಯೋಗದಲ್ಲಿ. ಕರ್ಮಯೋಗ ಬರಬೇಕಾ ಜ್ಞಾನ ಯೋಗ ಬರಬೇಕಾ? ಕರ್ಮಯೋಗದಲ್ಲಿ ಕರ್ಮಯೋಗ ಎಂಬ ಹೆಸರಿರುವ ನನ್ನ ರೂಪ, ಜ್ಞಾನ ಯೋಗದಲ್ಲಿ ಜ್ಞಾನ ಯೋಗ ಅಂತ ಹೆಸರಿರುವ ನನ್ನ ರೂಪ. ಈ ಎರಡೂ ರೂಪಗಳನ್ನು ಚಿಂತನೆ ಮಾಡಿದರೇನೆ ನಿಮಗೆ ಜ್ಞಾನಯೋಗ ಕರ್ಮಯೋಗ. ನಾನೇ ದಯಪಾಲಿಸ್ತೇನೆ ಅಂತ ಅರ್ಜುನನಿಗೆ ಕೃಷ್ಣ ರಹಸ್ಯವನ್ನ ಉಪದೇಶ ಕೊಟ್ಟ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇವರು ಚೂರು ತಡಾಗಿತ್ತು, ನಾಳೆ ಸರಿಯಾಗಿ 7 ಗಂಟೆಗೆ ಸೇರೋಣ. ಒಂದು ವಿಚಾರ, 1 ನಿಮಿಷ ಇದ್ರೆ ಈ ಪ್ರವಚನಗಳನ್ನ ಎಲ್ಲರೂ ಕೇಳಬೇಕೆಂಬ ಉದ್ದೇಶದಿಂದ ಒಂದು ಯೋಜನೆ ಶುರು ಮಾಡಿದೆ. ದುಡ್ಡೇನು ಕೊಡಬೇಕಾಗಿಲ್ಲ, ಯೋಜನೆ ಅಂತ ಕೂಡ ಹೆದರಿಕಾಗುತ್ತೆ. ಯಾವ ಯೋಜನೆ ಇಟ್ಕೊಂಡು ಬಂದಾರೆ, ಏನು ದುಡ್ಡು ಕೊಡಬೇಕು? ದುಡ್ಡೇನೂ ಇಲ್ಲ, ನೀವು ಕೊಡಬೇಕಾಗಿದ್ದು ನಿಮ್ ಫೋನ್ ನಂಬರ್. ಏನಿದು ಅಂದರೆ ಒಂದು ಮಾಧ್ಯಮ. ಈಗ ತುಂಬಾ ಜನ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ದುಡಿದು ದುಡು ಆಫೀಸಲ್ಲಿರ್ತಾರೆ. ಕೆಲವರು ಮನೆಯಲ್ಲೇ ಇದ್ದುಕೊಂಡು ಪ್ರವಚನಗಳಿಗೆ ಬರಲಿಕ್ಕಾಗಲ್ಲ, ಅವರಿಗೆ ಲೋಪ ಆಗ್ತಾ ಇದೆ, ಪ್ರವಚನ ಜ್ಞಾನದ ಲೋಪ ಆಗ್ತಾ ಇದೆ. ಕೆಲವರಿಗೆ ಕೈಕಾಲು ಕದದಲ್ಲ, ಮನೆಯಲ್ಲೇ ತೊಂದರೆಗಳು, ಬರಲಿಕ್ಕಾಗಲ್ಲ. ಇಂಥವರಿಗೆಲ್ಲ ಪ್ರವಚನ ಮೂಲೆ ಮೂಲೆಗೂ ಮುಟ್ಟಬೇಕಾದರೆ ಯಾವ ಮಾಧ್ಯಮ ಒಳ್ಳೆಯದು ಅಂತ ನಾನು ನೋಡುತ್ತಾ ಅದಕ್ಕೆ ಆನ್ಲೈನಲ್ಲಿ ಕಂಪ್ಯೂಟರಲ್ಲೇ ಪಾಠ ಮಾಡ್ತಿದ್ದೆ ಹರಿಕಥಾಮೃತ ಸಾರ. ಆದರೆ ಅದು ಕೂಡ ಬಹಳ ಜನಕ್ಕೆ ತಲುಪಲಿಲ್ಲ. ಯಾಕೆ? ಎಲ್ಲರಲ್ಲೂ ಕಂಪ್ಯೂಟರ್ ಇಲ್ಲ, ಇಂಟರ್ನೆಟ್ ಇಲ್ಲ. ಇದ್ರೂ ಪ್ರವಚನ ಕೇಳುವವರಿಗೆ ಅದನ್ನು ಬಳಸುವ ವಿಧಾನ ಗೊತ್ತಿಲ್ಲ. ಆ ಮಕ್ಕಳು ಮೊಮ್ಮಕ್ಕಳು ರಾತ್ರಿ ಬಂದ್ಮೇಲೆ ಹಾಕ್ಬೇಕು, ಕೇಳ್ಕೋಬೇಕು ಅವ್ರು ಹೇಳಲ್ಲ, ಹಾಗಾಗ್ತಾ ಇರುತ್ತೆ. ಎಲ್ಲರೂ ಒದ್ದಾಡತಾ ಇದ್ರೆ ಇನ್ನೊಂದು ಮಾಧ್ಯಮ ನನಗೆ ಸಿಕ್ಕಿತು. ಏನದು? ಈಗ ಎಲ್ಲರ ಕೈಯಲ್ಲಿ ಇರುವುದು ಸೆಲ್ ಫೋನ್. ಆ ಸೆಲ್ ಫೋನ್ ಇದೆ, ಆ ಸೆಲ್ ಫೋನ್ ಅಲ್ಲಿ ಈ ಮಧ್ಯೆ ಒಂದು ಶುರುವಾಗಿದೆ. ಯಾವುದು ಅಂದ್ರೆ ವಾಟ್ಸ್ಆಪ್ ಅಂತ. ಈ ನಾನಾ ರೀತಿ ಮೆಸೆಂಜರ್ಸ್ ಅಂದ್ರೆ ನಾನಾ ರೀತಿ ಮೆಸೇಜ್ಗಳು ಕಳಿಸಲಿಕ್ಕೆ ಬೇಕಾದ ಒಂದು ಮಾಧ್ಯಮ ಮೀಡಿಯಾ. ಅದೇನಾಗ್ತಾ ಇದೆ ಜನಗಳಿಗೆ, ಅದು ಅಡಿಕ್ಷನ್ ಬರ್ತಾ ಇದೆ. ಎಲ್ಲರ ಸಂಪರ್ಕ, ಅವರ ಸರಿ ನಾನಾ ರೀತಿಯಾದ ಮೆಸೇಜ್ ಮಾಡ್ತಾ ಕೂತಿರೋದೆ. ಕೊನೆಗೆ ದೇವರ ಪೂಜಾ ಬಿಟ್ಟು ಮನೆಯಲ್ಲಿ ಕೆಲಸವೂ ಬಿಟ್ಟು ಅದನ್ನೇ ಹಿಡಿತಾ ಕೂತಿದ್ದಾರೆ. ನನಗನಿಸ್ತು ಅದನ್ನು ಚೂರು ಬಳಸ್ಕೊಂಡ್ರೆ ಒಳ್ಳೇದಾಗುತ್ತಲ್ಲ ಅಂತ. ಈಗ ನಾನೇನು ಮಾಡ್ತಾ ಇದ್ದೇನೆ, ನಾನು ಮಾಡುವ ಪ್ರವಚನಗಳನ್ನೆಲ್ಲವೂ ಕೂಡ ದಿನದಲ್ಲಿ ಎಲ್ಲೆಲ್ಲಿ ಆಗುತ್ತೆ ಆ ಪ್ರವಚನಗಳನ್ನ ಆದದ್ದು ಆದ ಹಾಗೆ ಈ ವಾಟ್ಸಪ್ ಆ ಗ್ರೂಪ್ ಅಲ್ಲಿ ಅನೇಕ ಜನರನ್ನ ಅವರ ನಂಬರ್ ತಗೊಂಡು ಅವರಿಗೆ ಒಂದು ಎಲ್ಲರಿಗೂ ಸಾಮೂಹಿಕವಾಗಿ ಒಂದು ಸಲ ನಾ ಪ್ರವಚನ ಮಾಡಿದ್ದು ಸೆಲ್ ಫೋನ್ ಅಲ್ಲಿ ಹಾಕಿದ ಕೂಡಲೇ ಮೂಲೆ ಮೂಲೆಯಲ್ಲಿರುವ ಎಲ್ಲರ ಸೆಲ್ ಫೋನ್ಗಳಿಗೆ ಆ ಪ್ರವಚನ ಹೋಗಿಬಿಡುತ್ತೆ. ಅವರು ಫ್ಯಾಕ್ಟ್ರಿಯಲ್ಲಿದ್ರು, ಮನೆಯಲ್ಲಿದ್ರು, ಎಲ್ಲಿದ್ರೂ ಕೂಡ ಆ ಸೆಲ್ ಫೋನ್ ಅಲ್ಲಿ ಬಂದದ್ದು ಚೂರು ಒಂದು ಒತ್ತಿದರೆ ಸಾಕು, ಕೇಳ್ತಾ ಇರಬಹುದು. ಈ ತರ ಎಲ್ಲಾ ಪ್ರವಚನ ಎಲ್ಲರಿಗೂ ಸೇರಬೇಕೆಂಬ ಒಂದು ಸದುದ್ದೇಶ. ಇಲ್ಲಿ ಯಾವುದೂ ಇಲ್ಲ, ಪೈಸಾ ದುಡ್ಡು ಖರ್ಚಿಲ್ಲ, ಮಾಡಬೇಕಾಗಿಲ್ಲ. ಒಂದೇ ನೀವು ಮಾಡಬೇಕಾಗಿತ್ತು, ನೀವು ಅದು ಮಾಮೂಲು ಫೋನಲ್ಲಿ ಬರಲ್ಲ, ಆ ವಾಟ್ಸಪ್ ಅಂತ ಹಾಕೊಳ್ಳೋದು, ಅದು ಯಾವ ಫೋನ್ ಅಲ್ಲಿ ಹಿಡಿಸುತ್ತೋ ಆ ಅಂಗಡಿಯಲ್ಲಿ ಹಿಡುತ್ತಾರೆ. ಅಂತ ಒಂದು ಫೋನ್ ತಗೊಂಡು ವಾಟ್ಸಪ್ ಅಂತ ಆ ಅಪ್ಲಿಕೇಶನ್ ಗೊತ್ತಿದ್ದವರು ಬಹಳ ಜನ ಇರ್ತಾರೆ ಹುಡುಗರು, ಅದು ಹಾಕ್ಕೊಡ್ತಾರೆ. ಅದನ್ನು ಹಾಕಿದ ಮೇಲೆ ಅದನ್ನು ಹೇಗೆ ಒಂಚೂರು ಅದನ್ನು ಆಪರೇಟ್ ಮಾಡಬೇಕೆಂದು ತಿಳ್ಕೊಂಡ ಮೇಲೆ ಇಷ್ಟೇ ಆ ನಂಬರ್ ಅನ್ನ ನಮಗೆ ಕೊಟ್ಟರೆ ಆ ನಂಬರ್ ಅನ್ನ ನಾವು ಅಲ್ಲಿ ಗ್ರೂಪ್ ಅಲ್ಲಿ ಸೇರಿಸಿಕೊಳ್ತೇವೆ. ಸೇರಿಸಿಕೊಂಡು ಒಂದು ಸಲ ನಾನು ಪ್ರೆಸ್ ಮಾಡಿದ ಕೂಡಲೇ ಎಲ್ಲರಿಗೆ ಬರ್ತಾ ಬರುತ್ತೆ, ಮನೆಯಲ್ಲೇ ಕೇಳಬಹುದು. ಅದಕ್ಕೆ ಇಂಟರ್ನೆಟ್ ಬೇಕು, ಮನೆಯಲ್ಲೇ ಇಂಟರ್ನೆಟ್ ಕನೆಕ್ಷನ್ ತಗೊಂಡಿದ್ರೆ ಅಡ್ಡಿ ಇಲ್ಲ. ಇಲ್ಲ ಆ ಸೆಲ್ ಫೋನ್ ಅಲ್ಲೇ ಸಿಮ್ ಕಾರ್ಡ್ ಇರುತ್ತೆ, ಆ ಸಿಮ್ ಕಾರ್ಡ್ಗೇನೆ 100 ರೂಪಾಯಿ ಕೊಟ್ಟರೆ ಅದಕ್ಕೇನೆ ಒಂದು ಇಂಟರ್ನೆಟ್ ತಾನಾಗೆ ಸಪ್ಲೈ ಆಗ್ತಾ ಇರುತ್ತೆ, ಅದರಿಂದಲೂ ಕೇಳಬಹುದು, ಸುಲಭವಾಗಿ ಬರ್ತಾ ಇದೆ. ಈಗಾಗಲೇ ಅನೇಕ ಜನ ಆ ರೀತಿ ಮನೆಯಲ್ಲಿ ಕೇಳಿ ಸಂತೋಷ ಪಡ್ತಾ ಇದ್ದಾರೆ. ಆಸಕ್ತರಾದವರು ನಿಮ್ಮ ನಿಮ್ಮ ಫೋನ್ ನಂಬರ್, ಇಲ್ಲಿ ಗಿರಿನಗರದಲ್ಲಿ ನಮ್ಮ ಶ್ಯಾಮ ಸುಂದರ್ ಅವರು ತುಂಬಾ ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲರ ಫೋನ್ ನಂಬರ್ಸ್ ಕಲೆಕ್ಟ್ ಮಾಡಿ ಆ ಗ್ರೂಪ್ ತರ ಫಾರಂ ಮಾಡಿ ನಾನವರಿಗೆ ಕಳಿಸಿದ ಪ್ರವಚನವನ್ನ ಅವರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಸಕ್ತರಾದವರು ಅವರವರ ಫೋನ್ ನಂಬರ್ ಅವರಿಗೆ ಕೊಟ್ಟರೆ, ನಿತ್ಯ ಪ್ರವಚನ ಕೊಡ್ತಾ ಇರ್ತಾರೆ ಇಲ್ಲೇ ಅವರ ಮನೆ, ಅವರಿಗೆ ಕೊಟ್ಟರೆ ಅವರ ಮೂಲಕ ಗ್ರೂಪ್ ಫಾರಂ ಆಗುತ್ತೆ. ಅವರು ನನ್ನಲ್ಲಿ ಮೆಂಬರ್ ಆಗಿರ್ತಾರೆ, ನಾನು ಅವರ ಕಳಿಸಿದ ಕೂಡಲೇ ಅವರು ಎಲ್ಲ ದಿನಾಗಲೂ ಕ್ಷಣ ಕ್ಷಣಕ್ಕೂ ಏನೇನಾಗ್ತಾ ಇರುತ್ತೆ, ಯಾವ್ಯಾವ ಕಾಲಕ್ಕೆ ಪ್ರವಚನ, ಅವೆಲ್ಲವೂ ಅದಕ್ಕೆ ಬರುತ್ತೆ. ಶ್ರೀಕೃಷ್ಣ